ஹரி புத்தியோ நம அப்ரமம் மகரைத்தம் அதிடம் விம்சதா ஆனந்தீர்மம் விஜயதாபத்யாபம் நித்யா சித்தாந்த வித்வான் ரவிக்ரமகிருஷ்ணா ஜெய் சாக்கிரணி பாஸ்தாம் நோ நம்பரே அத்திகல்பகல்பயம் பிரதிபிரதேசி யாஸ்தி தகுருத்துயா நிஷ்டா சித்தியே தபோ வித்யா விரக்தியாதி நோகாகரானம் வாஜாது குரு நந்தியா ஹைக்கீபராஷயா விஜய ராகவேந்திராய சத்தர்மதாய சபல்தாங்க பருஷாய நம்பாம் காமதிஷ்ணவே துருவாய பாண்டவே வைஷ்ணவேந்திவரேந்தவே ஸ்ரீராகவேந்திரபுரே நமஸ்யாக ஆபாதமணிபரியந்தம் குருநாமாஸ்மரே தேன விக்னாஹ பிரஷ்யந்தி சித்யந்த மனோரதாஹ ஹரிஹி ஓம் ஸ்ரீ குருப்பியோ நமஹ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಈ ಮದುವೆ ತುಂಬ ದಿನ ಆಯಿತು, ಮೊದಲನೇ ಸರ್ಗ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ನೋಡಿದ್ದು 18ನೇ ಪದ್ಯ ನೋಡಿದ್ದೀವಿ. ಅಲ್ಲಿ ಅಜ್ವಲ್ಯಮಾನೋಜ್ವಲ ರಾಘವಾಗ್ನೌ ಚಕ್ರಿ ಸಸುಗ್ರೀವ ಸುಯಾಯ ತೂಕೆ ಅನ್ನುವುದು, ಅದಾದ ಮೇಲೆ ಆಧ್ವರ್ಯವಂ ಯುದ್ಧಮಖೆ ಪ್ರತಿಪ್ರಸ್ಥಾತ್ರ ಸುಮಿತ್ರ ಸನಯೇನ ಸಾಕಂ ಅನ್ನುವುದನ್ನು ನಾವು ನೋಡಿದ್ದೀವಿ. ಅಲ್ಲಿ ಕೆಲವು ಪ್ರಶ್ನೆಗಳು ಬಂತು. ಆಧ್ವರ್ಯವಂ ಅಂದ್ರೆ ಹನುಮಂತ ದೇವರನ್ನು ಆಧ್ವರ್ಯು ಅಂತ ಹೇಳಿ ಕರೆದಿದ್ದಾರೆ. ಸುಮಿತ್ರಾತನಯ ಅಂದ್ರೆ ಲಕ್ಷ್ಮಣನನ್ನು ಪ್ರತಿಪ್ರಸ್ಥಾತ್ರ ಅಂತೇಳಿ, ಆಮೇಲೆ ಸುಗ್ರೀವನನ್ನು ಯಜಮಾನ ಅಂತ ಕರೆದಿದೆ. ಸೊ ಯುದ್ಧವನ್ನು ಯಜ್ಞದಲ್ಲಿ ಹೋಲಿಸಿದ್ದಾರೆ. ಯಾವುದೇ ಒಂದು ಯಜ್ಞ ಮಾಡಿದಾಗ, ಅಲ್ಲಿ ನಾವು ಲಾಸ್ಟ್ ಕ್ಲಾಸ್ ಬ್ರೀಫ್ ಆಗಿ ಹೇಳಿದ್ದೀವಿ, 16 ಪೀಪಲ್ ಈ ಒಂದು ಯಜ್ಞ ಮಾಡಬೇಕಂದ್ರೆ ಋತ್ವಿಕ್ಗಳು ಮಾಡುವ ಬಗ್ಗೆ ಅದು ಕಂಡಕ್ಟ್ ಮಾಡುವವರು 16 ಮಂದಿ ಇರ್ತಾರೆ. ಆ 16 ಮಂದಿಯ ವಿಚಾರ ಬಂದಾಗ ಅದು ಮುಖ್ಯವಾಗಿ ಋಗ್ವೇದದ ಋತ್ವಿಕ್ಗೆ ಹೋತ ಅಂತ ಕರೀತಾರೆ. ಸೊ ಹೋತ ಅಂತ ಕರೆದ್ರೆ ಆ ಹೋತೃ ಅನ್ನುವನು ಅವನಿಗೆ 3 ಜನ ಅಸಿಸ್ಟೆಂಟ್ ಇರ್ತಾರೆ. ಅದೇ ಇದಾಗಿ ಯಜುರ್ವೇದಕ್ಕೆ ಅದಕ್ಕೆ ಅಧ್ವರ್ಯು, ಯಜುರ್ವೇದ ಆಕ್ಚುಲಿ ಪರ್ಫಾರ್ಮ್ ರುಕ್ ಮಂತ್ರಗಳು ಹೇಳುವವನೊಬ್ಬನ ಆದ್ರೆ ಯಜುರ್ವೇದ ಮಂತ್ರಗಳು ಹೇಳ್ತಾ ಪರ್ಫಾರ್ಮ್ ಆಕ್ಚುಲ್ ಎಕ್ಸಿಕ್ಯೂಷನ್ ಮಾಡುವವನು, ಅದಕ್ಕೆ ಅಧ್ವರ್ಯನ ಕೆಲಸ ಆಕ್ಚುಲ್ ಯಾವ ಮಾಡುವ ಯಾವ ಕಾರ್ಯಗಳು ಮಾಡುವುದು ಎಕ್ಸಿಕ್ಯೂಷನ್ ಅದೆಲ್ಲ ಮಾಡುವವನು, ಮೇನ್ ಮಾಡುವವನು ಅಧ್ವರ್ಯು, ಅವನಿಗೆ 3 ಜನ ಅಸಿಸ್ಟೆನ್ಸ್. ಅದೇ ವಿಧವಾಗಿ ಸಾಮವೇದ ಗಾಯನ ಮಾಡುವವನು ಉದ್ಗಾತ್ರು ಅಂತ ಕರೀತಾರೆ, ಅವನಿಗೆ 3 ಜನ ಅಸಿಸ್ಟೆಂಟ್ಸ್ ಇರ್ತಾರೆ. ಆಮೇಲೆ ಇವೆಲ್ಲ ಸೂಪರ್ವೈಸ್ ಮಾಡುವವನು ಬ್ರಹ್ಮ ಅಂತ ಕರೀತಾರೆ, ಅವನಿಗೆ 3 ಜನ ಅಸಿಸ್ಟೆಂಟ್ಸ್ ಇರ್ತಾರೆ. ಹೀಗೆ ಒಂದೊಂದಕ್ಕೂ 4 16 ಮಂದಿ ಇರ್ತಾರೆ. ಅದರಲ್ಲಿ ಮುಖ್ಯವಾಗಿ ಎಕ್ಸಿಕ್ಯೂಷನ್ ಪಾರ್ಟ್ ಮಾಡುವವನು ಅಧ್ವರ್ಯ ಅಂತ ಕರೀತಾರೆ, ಅಧ್ವರ್ಯು ಅಂತ ಕರೆಯುವವನು. ಆ ಅಧ್ವರ್ಯು ಅವನ ಮುಖ್ಯ ಅಸಿಸ್ಟೆಂಟ್ ಪ್ರತಿಪಸ್ಥಾತ್ರ. ಅದಕ್ಕೆ ಯಜ್ಞ ರಾಮದೇವರಿಗೆ ಅವನು ಭಗವಂತ, ಅವನಿಗೆ ಸಮರ್ಪಣೆ ಮಾಡ್ತಾ ಯಜ್ಞ ಮಾಡ್ತಾ ಇದ್ದಾರೆ. ಯುದ್ಧ ಅನ್ನುವ ಯಜ್ಞವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಆ ಯುದ್ಧ ಅನ್ನುವ. ಸೊ ರಾಘವ ರಾಮಚಂದ್ರ ದೇವರೇ ಅಗ್ನಿ ಆ ಯಜ್ಞಾಗ್ನಿಯಾಗಿ ನಿಂತಿದ್ದಾರೆ. ಅಂದ್ರೆ ಆ ರಾಮಚಂದ್ರ ದೇವರು ಎಲ್ಲರನ್ನು ಸುಟಾಕ್ತಾ ಇದ್ದಾರೆ, ಯಾರನ್ನು ಸಂಹಾರ ಮಾಡ್ಬೇಕು. ಅದಕ್ಕೆ ರಾಜ್ವಲ್ಯಮಾನ ಉಜ್ವಲ ರಾಘವಾಗ್ನವು ರಾಮಚಂದ್ರ ದೇವರು ಅನ್ನುವಂತಹ ಆ ಉರಿಯುತ್ತಿರುವಂತಹ ರಾಮಚಂದ್ರ ದೇವರು ಅನ್ನುವ ಬೆಂಕಿಯಲ್ಲಿ ಸುಗ್ರೀವ ಅನ್ನುವಂತಹ ಯಜಮಾನ ಇರುವಂತಹದ್ದು, ಅದು ಯುದ್ಧ ಅನ್ನುವ ಯಜ್ಞ. ಅದರಲ್ಲಿ ಸುಮಿತ್ರಾತನೆಯ ಲಕ್ಷ್ಮಣ ಅನ್ನುವ ಪ್ರತಿಪಸ್ಥಾತ್ರವನ್ನು ಇಟ್ಟುಕೊಂಡು ಹನುಮಂತ ದೇವರು ಆಧ್ವರ್ಯವಾಗಿದ್ದಾರೆ. ಸೊ ಆ ಮೇನ್ ಎಕ್ಸಿಕ್ಯೂಷನರ್ ತರಹ ಹನುಮಂತ ದೇವರು ಮಾಡ್ತಾ ಇದ್ದಾರೆ. ನೀವೆಲ್ಲ ರಾಮಾಯಣ ಕೇಳಿದ್ದೀರಾ, ಹನುಮಂತ ದೇವರು ಮಾಡುವಂತಹ ವಿಶೇಷ ಕಾರ್ಯಗಳಲ್ಲಿ ಅದರ ಸ್ಮರಣೆ. ಸೊ ಆದ್ದರಿಂದ ಅಂತಹ ಋತ್ವಿಕ್ಕಿನ ಕೆಲಸವನ್ನು ಆಧ್ವರ್ಯುವ ಕೆಲಸವನ್ನು ಚಕ್ರೆ ಹನುಮಂತ ದೇವರು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ನಾವು ನೋಡಿದ್ದೀವಿ. ಅದಾದ ಮೇಲೆ 19ನೇ ಪದ್ಯ ಇದು, ರಾಮಾತ್ಮನೇಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಹೂತ್ ಅಂತ ಹೇಳಿ ಬಹಳ ಚಮತ್ಕಾರವಾಗಿ ಹೇಳ್ತಾ ಇದ್ದಾರೆ. ಅದೇ ಇದ್ದ ವಿಷಯ ನೋಡ್ರಿ, ಇದರ ಅನ್ವಯ ಮಾಡಿದರೆ ರಾಮಾತ್ಮನೇ ದ್ವಾಭ್ಯಾಂ ಕರಾಭ್ಯಾಂ ಪ್ರಸೂನಂ ನಯತಃ ಯಹ ಪ್ರಯತ್ನ ಅಭವತ್ ಏಕೇನ ದೋಷ್ಣ ಸಂಜೀವನಾದ್ ಆಶ್ರಯಂ, ಸಂಜೀವನಾದ್ ಆಶ್ರಯಂ ಸಂಜೀವನಾದಿ ಆಶ್ರಯಂ ಗಿರೀಂದ್ರಂ ನಯತಃ ಅಸ್ಯ ಸಹ ಅನ್ನೋದು ಅಧ್ಯಾಹಾರ ಮಾಡ್ಕೊಡಿ. ಯಹ ಪ್ರಯತ್ನ ಸಹ ನ ಅಭೂತ್ ಅಂತೇಳಿ, ಅಂದ್ರೆ ಏನು ಅರ್ಥ ಇದಕ್ಕೆ ಅಂದರೆ ರಾಮದೇವರ ಪೂಜೆ ಮಾಡಬೇಕು, ಹನುಮಂತ ದೇವರು ಹೊರಟಿದ್ದಾರೆ ರಾಮದೇವರ ಪೂಜೆಗಾಗಿ. ರಾಮಚಂದ್ರ ದೇವರ ಪೂಜೆಗಾಗಿ ಹನುಮಂತ ದೇವರು ಹೊರಟಾಗ ಅವರು ತಮ್ಮ ಎರಡು ಕೈಗಳಿಂದಲೂ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಎರಡು ಕೈಗಳಿಂದ ಪ್ರಸೂನ ಹೂಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಪೂಜೆಗೆ. ತಗೊಂಡು ಹೋಗುವಾಗ ನಯತಃ ತೆಗೆದುಕೊಂಡು ಹೋಗುತ್ತಿರುವಾಗ ಆ ಹನುಮಂತ ದೇವರಿಗೆ ಅಂತ ನಯತಃ ಅಂದ್ರೆ ತಗೊಂಡು ಹೋಗುತ್ತಿರುವಂತಹ ಹನುಮಂತ ದೇವರಿಗೆ ಯಹ ಪ್ರಯತ್ನ ಯಾವ ಪ್ರಯತ್ನವಾದರೆ ಇತ್ತು ಅಂತಹ ಸೊ ರಾಮಾರ್ಚನೆಯೋ ನಯತ ಪ್ರಸೂನ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಯಾವ ಪ್ರಯತ್ನವು ಇತ್ತು ಅಭವತ್ ಅಂದ್ರೆ ಇತ್ತು ಅಂತಹ ಪ್ರಯತ್ನ ಏಕೇನ ದೋಷ್ಣ ಒಂದು ಕೈಯಿಂದ ಸಂಜೀವನಾದ್ಯಾಶ್ರಯಂ ಗಿರೀಂದ್ರಂ ಸಂಜೀವನ ಔಷಧಿ ಸಂಜೀವನ ಎನ್ನುವಂತಹ ಔಷಧಿ ಆ ಔಷಧಿಗೆ ಆದಿ ಮುಂತಾದ ಅನೇಕ ಔಷಧಿಗಳಿಗೆ ಆಶ್ರಯಂ ಆಶ್ರಯಭೂತವಾಗಿರುವಂತಹ ಅಂದ್ರೆ ಆ ಔಷಧಿಗಳನ್ನೆಲ್ಲ ಇಟ್ಟುಕೊಂಡಿರುವಂತಹ ಗಿರೀಂದ್ರಂ ಸಂಜೀವಿನಿ ಪರ್ವತ ಆ ಗಿರೀಂದ್ರವನ್ನು ಗಿರೀಂದ್ರಂ ಆ ಶ್ರೇಷ್ಠವಾದ ಸಂಜೀವಿನಿ ಪರ್ವತವನ್ನು ನಯತಃ ತಗೊಂಡು ಹೋಗುತ್ತಿರುವಂತಹ ತೆಗೆದುಕೊಂಡು ಹೋಗುತ್ತಿರುವಂತಹ ಹನುಮಂತ ದೇವರಿಗೆ ಅಸ್ಯ ಅಂದ್ರೆ ಅಂತಹ ಹನುಮಂತ ದೇವರಿಗೆ ಸಹ ಆ ಪ್ರಯತ್ನ ಅಂತಹ ಪ್ರಯತ್ನ ನಾಭೂತ್ ಅಂದ್ರೆ ಏನು ಆ ಹೂಗಳನ್ನು ರಾಮದೇವರ ಪೂಜೆಗೆ ಕರ್ಕೊಂಡು ಹೋಗಲಕ್ಕೆ ಎಷ್ಟೋ ಒಂದು ಪ್ರಯತ್ನ ಮಾಡಿದ್ದಾರೆ. ದಟ್ ಪ್ರಯತ್ನ ಬಹಳ ಜಾಸ್ತಿ ಪ್ರಯತ್ನ ಅಂತೀರಿ ಕಂಪೇರ್ ಟು ಸಂಜೀವಿನಿ ಪರ್ವತವನ್ನು ತಗೊಂಡು ಮಾಡಿದ ಪ್ರಯತ್ನ. ಲೌಕಿಕವಾಗಿ ನೋಡ್ರೆ ಪರ್ವತ ತಗೊಂಡು ಹೋಗ್ಬೇಕಂದ್ರೆ ಬಹಳ ಮಾಡ್ಬೇಕು ಬಹಳ ಕೆಲಸ ಅಂತ ನಮ್ಮ ದೃಷ್ಟಿಕೋನ. ಆದರೆ ಹನುಮಂತ ದೇವರ ದೃಷ್ಟಿಕೋನ ಹನುಮಂತ ದೇವರ ದೃಷ್ಟಿಯಿಂದ ಅದ್ ದೊಡ್ಡ ಕೆಲಸ ಅಲ್ಲ. ಸಂಜೀವಿನಿ ಪರ್ವತ ತಗೊಂಡು ಹೋಗೋದು ದೊಡ್ಡ ಕೆಲಸ ಅಲ್ಲ, ಅದರಲ್ಲಿ ಶಕ್ತಿ ಪ್ರದರ್ಶನ ಅಷ್ಟೇ. ಇಲ್ಲಿ ಭಕ್ತಿ ಪ್ರದರ್ಶನ ಪ್ರದರ್ಶನ ಅಂದ್ರೆ ತೋರಿಸುವುದಂತಲ್ಲ, ನಾವು ಪ್ರಕಟ ಮಾಡುವುದು ಪ್ರದರ್ಶನ ಅಂದ್ರೆ ಪ್ರಕಟ ಮಾಡುವುದು ಭಕ್ತಿ ಪ್ರಕಟ ಮಾಡುವುದಕ್ಕೆ ಬೇಕಾದ ಪ್ರಯತ್ನ ಜಾಸ್ತಿ. ಶಕ್ತಿ ಪ್ರದರ್ಶನ ಹನುಮಂತ ದೇವರಿಗೆ ಶಕ್ತಿ ಬೇಕಾದ ಶಕ್ತಿ ದೇವರು ಶಕ್ತಿ ಇದೆ. ಆದ್ದರಿಂದ ಶಕ್ತಿ ತೋರಿಸುವುದು ಅವ್ರಿಗೆ ದೊಡ್ಡ ಕೆಲಸ ಅಲ್ಲ, ಶಕ್ತಿಯನ್ನು ಉಪಯೋಗಿಸುವುದು ದೊಡ್ಡ ಕೆಲಸ ಅಲ್ಲ. ಭಕ್ತಿಯನ್ನು ಅದು ಭಕ್ತಿ ಭಾವದಿಂದ ಭಕ್ತಿ ಭಾರ ಜಾಸ್ತಿ ಶಕ್ತಿ ಭಾರಕ್ಕಿಂತ. ಆದ್ದರಿಂದ ದೊಡ್ಡ ಪರ್ವತ ಭಾರವಾಗಿದ್ದಿಲ್ಲ. ಹೂಗಳನ್ನಂದ್ರೆ ರಾಮಚಂದ್ರ ದೇವರು ಪೂಜೆಗೆ ತಗೊಂಡು ಹೋಗುವ ಹೂಗಳಿಗೆ ಏನಾಗಬಾರದು, ಹೂಗಳು ಕ್ರಶ್ ಆಗಬಾರದು, ದೇವರಿಗೆ ಆ ಹೂಗಳ ಸಮರ್ಪಣೆ ಮಾಡಬೇಕು. ಆ ಭಕ್ತಿ ಭಾವದಿಂದ ಕೇರ್ಫುಲ್ ಆಗಿ ಜಾಗ್ರತೆಯಾಗಿ ಆ ಹೂಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಆ ಹೂಗಳನ್ನು ತಗೊಂಡು ಹೋಗೋದಕ್ಕೆ ಮಾಡಬೇಕಾದಷ್ಟು ಪ್ರಯತ್ನ ಸಂಜೀವಿನಿ ಪರ್ವತ ತಗೊಂಡು ಹೋಗೋದಕ್ಕೆ ಆಗಿಲ್ಲ. ಅಂದ್ರೆ ಈ ಶ್ಲೋಕದ ತಾತ್ವಿಕವಾದ ಅರ್ಥ ಫಿಲಾಸಫಿಕಲ್ ಮೆಸೇಜ್ ಏನಂತ ಹೇಳಿದ್ರೆ, ಹನುಮಂತ ದೇವರಿಗೆ ಭಗವಂತನ ಮೇಲೆ ರಾಮಚಂದ್ರ ದೇವರ ಮೇಲೆ ಇರುವಂತಹ ಭಕ್ತಿ ಭಾರ ಎಂಥದ್ದು ಅಂತೇಳಿ. ಆ ದೊಡ್ಡದಾದಂತಹ ಸಂಜೀವಿನಿ ಪರ್ವತ ಭಾರವಾಗಿಲ್ಲ, ಆದರೆ ಈ ಭಕ್ತಿ ಅಂದ್ರೆ ಭಗವಂತನಿಗೆ ಸಮರ್ಪಣೆ ಮಾಡೋದಂದ್ರೆ ಬಹಳ ಕೇರ್ಫುಲ್ ಆಗಿ ಎಲ್ಲರೂ ತಗೊಂಡು ಹೋಗ್ತಾರೆ. ಆ ಪರ್ವತ ತಗೊಂಡ್ಬೇಕಂದ್ರೆ ಹಾರ್ಕೊಂಡು ಬಂದ ಒಂದು ಕೈ ನೀಡ್ಕೊಂಡು ಪರ್ವತ ತಗೊಂಡು ಬಂದ್ಬಿಡ್ತಾರೆ ಅಂತ ಹೇಳಿ, ಇಂತಹ ಒಂದು ಚಮತ್ಕಾರವಾಗಿ ಆ ಭಕ್ತಿಯ ಒಂದು ಪರಾಕಾಷ್ಠೆಯನ್ನು ಹೇಳುವಂತಹದ್ದು ಹನುಮಂತ ದೇವರಿಗೆ. ಆ ಸಂಜೀವಿನ ಪರ್ವತ ತಗೊಂಡು ಹೋಗೋದು ದೊಡ್ಡ ಕೆಲಸ ಅಲ್ಲ, ಆದ್ರೆ ಹೂಗಳನ್ನು ತಗೊಂಡು ಹೋಗೋದು ದೊಡ್ಡ ಕೆಲಸ ಅಂತ ಹೇಳಿ ದೊಡ್ಡ ಕೆಲಸ ಅಂತಲ್ಲ, ಅದು ಸುಲಭವೇ ಅವರಿಗೆ, ಆದ್ರೆ ಬಹಳ ಜಾಗ್ರತೆಯಾಗಿ ತಗೊಂಡು ಹೋಗ್ತಾರೆ ಅಂತ ಹೇಳಿ ಸುಂದರವಾಗಿ ಇಲ್ಲಿ ಆ ವಿಧವಾದಂತಹ ಒಂದು ವರ್ಣನೆ ಮಾಡಿದ್ದಾರೆ. ಸೊ ಮುಖ್ಯ ಪ್ರಾಣ ದೇವರು ಎಲ್ಲಾ ಪ್ರಾಣಿಗಳಿಗೆ ನಿಯಾಮಕರಾಗಿ ಅನೇಕ ಬಗೆಯ ಅದ್ವಕಾರವನ್ನು ಮಾಡ್ತಾ ಇರುವಾಗ ಅವುಗಳಲ್ಲಿ ಏನು ಇಂತಹ ಒಂದು ಕೆಲಸ, ಸೊ ಅದನ್ನು ಹೇಳೋದ್ರಿಂದ ಸ್ಪೆಷಲ್ ಎಕ್ಸ್ಪ್ರೆಷನ್ ಆ ಭಕ್ತಿ ತಿಳಿಸಿದಂತಾಗತ್ತೆ. ಸೊ ಇಲ್ಲಿ ನಾವು ಆ ಭಗವಂತನ ಅಂತಹ ಆ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ಕೆಲವು ವ್ಯಾಕರಣ ವಿಶೇಷಗಳನ್ನು ನೋಡೋಣ. ಸೊ ಇಲ್ಲಿ ಹೇಳುವಂತಹದ್ದು ರಾಮಾರ್ಚನ ಅಂತ ಹೇಳಿದ್ರೆ ಸಮಾಸಗಳು ಯಾರಿಗಾದ್ರು ಸ್ವಲ್ಪ ಬೇಸಿಕ್ ಗ್ರಾಮರು ಜಾಸ್ತಿ ವ್ಯಾಕರಣ ಹೇಳೋದಿಲ್ಲ, ಯಾಕಂದ್ರೆ ಸ್ವಲ್ಪ ಪರಿಚಯವಾಗಲಿ ವ್ಯಾಕರಣ ಎಲ್ಲ ಹೀಗೆ ಆಗಲಿ ಅಂತೇಳಿ. ರಾಮಾರ್ಚನ ಅಂತ ಹೇಳಿದ್ರೆ ರಾಮಸ್ಯಾರ್ಚನ ರಾಮಾರ್ಚನ ಅಂತೇಳಿ, ಆ ರಾಮಾರ್ಚನದಲ್ಲಿ ಅಂತೇಳಿ ಸಪ್ತಮಿ ಹೇಳಿದಾಗ ರಾಮಾರ್ಚನೆ ಅಂತೇಳಿ ಬರುತ್ತೆ. ಅದಾದ ಮೇಲೆ ನಮಗೆ ಗಿರೀಂದ್ರಂ ಅಂತ ಹೇಳಿದ್ರೆ ಗಿರೀನಾಂ ಇಂದ್ರ ಅಂದ್ರೆ ಶ್ರೇಷ್ಠವಾದದ್ದು ಪರ್ವತಗಳಲ್ಲಿ ಶ್ರೇಷ್ಠವಾದದ್ದು ಅಂತೇಳಿ ಗಿರೀಂದ್ರಂ ಅಂತ ಹೇಳಿದ್ರೆ ಗಿರೀನಾಂ ಇಂದ್ರ ಗಿರೀಂದ್ರ ತಮ್ ಗಿರೀಂದ್ರಂ ಅಂತೇಳಿ ಆ ಸಂಜೀವಿನಿ ಪರ್ವತವನ್ನು ಗಿರೀಂದ್ರಂ ಅಂತ ಕರೆದಿದ್ದಾರೆ. ಅದಾದ್ಮೇಲೆ ಅದು ಸಂಜೀವನ ಆಶ್ರಯಂ ಅಂತ ಹೇಳಿದ್ದಾರಲ್ವ, ಅದನ್ನು ಸಮಾಸವಾಗಿ ಹೇಳಬೇಕಂದ್ರೆ ಸಂಜೀವನ ಸಂಜೀವನಂ ಆದಿ ಏಷಾಹ ತೇ ಸಂಜೀವನಾದಯ ಅಂತೇಳಿ, ಸಂಜೀವನ ಔಷಧಿ ಮುಂತಾದವು ಎಟ್ಸೆಟ್ರಾ ಅಂತ ಅವು ಆಶ್ರಯವಾಗುಳ್ಳದ್ದು. ಆದ್ದರಿಂದ ಸಂಜೀವನಾದೀನಾಂ ಆಶ್ರಯ ಸಂಜೀವನಾದ್ಯಾಶ್ರಯ ಅಂತೇಳಿ. ಅದಕ್ಕೆ ದ್ವಿತೀಯ ಭಕ್ತಿ ಹೇಳಿದಾಗ ತಮ್ಮ ಅಂತ ಬರುತ್ತೆ, ಸಂಜೀವನಾದ್ಯಾಶ್ರಯಂ ಅಂತೇಳಿ. ಇದು ವಿಶೇಷಣ ಪೂರ್ವಪದ ಕರ್ಮಧಾರ್ಯವಾಗಿರುವಂತಹದ್ದು, ಸಂಜೀವನಾದಿಗಳಿಗೆ ಆಶ್ರಯವಾಗಿರುವಂತಹ, ಇಲ್ಲ ಅದು ನಾವು ತತ್ಪುರುಷ ಷಷ್ಠಿ ತತ್ಪುರುಷ ಸಮಾಸವಾಗಿ ತಗೊಳ್ಳೋದು, ಸಂಜೀವನಾದೀನಾಂ ಆಶ್ರಯ ಅಂತೇಳಿ. ಸೊ ಅಂತಹ ಪರ್ವತವನ್ನು ತಗೊಂಡು ಹೋಗೋದು ಬಹಳ ಸುಲಭವಾಗಿತ್ತು ಹನುಮಂತೇವರಿಗೆ ಅಂತೇಳಿ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯ ಅದು 19ನೇ ಪದ್ಯ ಮೊದಲನೇ ಸರ್ಗದಲ್ಲಿ, 20ನೇ ಪದ್ಯ ಮೊದಲನೇ ಸರ್ಗದಲ್ಲಿ ಅಲ್ಲಿ ಹೇಳ್ತಾರೆ, ಆ ಹನುಮಂತ ದೇವರು ರಾಮದೇವರನ್ನು ಹಿಂಬಾಲಿಸಿ ಹೋಗಿದ್ದಾರೆ ಅನ್ನೋದನ್ನು ಹೇಳುವಾಗ, ಆ ರಾಮದೇವರು ಸೀತೆಯನ್ನು ಅಗ್ನಿ ಪ್ರವೇಶವನ್ನು ಮಾಡಿಸುವ ವೃತ್ತಾಂತ ನೀವೆಲ್ಲ ಕೇಳಿದ್ದೀರಾ. ಅದಾದ ಮೇಲೆ ಆ ಅಗ್ನಿ ದೇವರ ಪ್ರವೇಶ ಮಾಡಿ ಬಂದಂತಹ ಸೀತೆ ಅವಳು ಶುದ್ಧವಾಗಿದ್ದಳು, ಅಂದ್ರೆ ಇನ್ನು ಬಂಗಾರ ಯಾವಾಗಲೂ ಶುದ್ಧಳೇ ಅವಳು, ಬಂಗಾರ ಬೆಂಕಿಗೆ ಹಾಕಿದಂತೆ ಅಂತೇಳಿ ಚಮತ್ಕಾರ ಕವಿತಾ ಚಮತ್ಕಾರದಿಂದ ಹೇಳ್ತಾ ಇದ್ದಾರೆ. ಅದನ್ನು ಹೇಳುವಾಗ, ಸದಾರಿ ತಾರಿಂ ಪರಮಂ ಪುಮಾಂಸಂ ಸಮನ್ವಯಾಸೀನ್ ನರದೇವ ಪುತ್ರಿಯ ವಹಿ ಪ್ರವೇಶಾದಿಗಳಾತ್ಮಶುತ್ಯ ವಿರಾಜಿತಂ ಕಾಂಚನ ಮಾಲಯೇವ ಅಂತೇಳಿ 20ನೇ ಪದ್ಯದ ಹೇಳುವಾಗ, ಆ ಸ ಅಂದ್ರೆ ಆ ಹನುಮಂತ ದೇವರು ಅಲ್ಲಿ ಅನ್ವಯ ಮಾಡಿದ್ರೆ, ಸಹ ದಾರಿ ತಾರಿಂ ವಹಿ ಪ್ರವೇಶಾದಿಗತಾತ್ಮಶುತ್ಯ ನರದೇವ ಪುತ್ರಿಯ ಕಾಂಚನ ಮಾಲಯ ಇವ ವಿರಾಜಿತಂ ಪರಮಂ ಪುಮಾಂಸಂ ಸಮನ್ವಯಾಸೀತ್ ಅನ್ನೋದು ಅನ್ವಯ. ಅಂದ್ರೆ ಏನು, ಆ ಹನುಮಂತ ದೇವರು ಬೇಸಿಕ್ ಸೆಂಟೆನ್ಸ್ ಸಹ ಪರಮಂ ಪುಮಾಂಸಂ ಸಮನ್ವಯಾಸೀತ್, ಆ ಹನುಮಂತ ದೇವರು ರಾಮಚಂದ್ರ ದೇವರನ್ನು ಹಿಂಬಾಲಿಸಿ ಹೋಗಿದ್ದಾರೆ. ಆ ರಾಮಚಂದ್ರ ದೇವರು ಎಂತ ಹೇಗಿದ್ದಾರೆ ಅನ್ನುವುದಕ್ಕೆ ವಿಶೇಷಣೆ ಹೇಳ್ತಾ ಇದ್ದಾರೆ. ಆ ಹನುಮಂತ ದೇವರು ರಾಮಚಂದ್ರನ ಹಿಂಬಾಲಿದ ರಾಮಚಂದ್ರ ದೇವರು ಎಂತ ಹೇಗಿದ್ದಾರೆ ಅಂದ್ರೆ, ದಾರಿತಾರಿ, ದಾರಿತ ಅಂದ್ರೆ ಸೀರಿ ಹಾಕುವುದು, ಕೊಂದು ಹಾಕುವುದು. ಅರಿ ಅಂದ್ರೆ ಶತ್ರುಗಳು, ರಾವಣ ಮೊದಲಾದಂತಹ ಶತ್ರುಗಳನ್ನು ಕೊಂದಿದ್ದಾರೆ, ಸೀರೆ ಹಾಕಿದ್ದಾರೆ. ಆದ್ದರಿಂದ ದಾರಿತಾರಿ ಆಗಿದ್ದಾರೆ ಅಂದ್ರೆ ದಾರಿತ ಸೀಲಿ ಕೊಂದಲ್ಪಟ್ಟಂತಹ ಸೀರಿಸಲ್ಪಟ್ಟಂತಹ ಶತ್ರುಗಳು ಉಳ್ಳವನು ರಾಮಚಂದ್ರ ದೇವರು. ಸೊ ಆ ದಾರಿತಾರಿಯಾದಂತಹ ಶತ್ರುಗಳನ್ನು ಸಂಹಾರ ಮಾಡಿದಂತಹ ರಾಮಚಂದ್ರ ದೇವರನ್ನು ಹಿಂಬಾಲಿಸಿದ್ದಾರೆ. ಇನ್ನು ಆ ರಾಮಚಂದ್ರ ದೇವರು ಹೇಗಿದ್ದಾರೆ, ವಹ್ನಿ ಪ್ರವೇಶ ಅಧಿಗತ ಆತ್ಮಶುದ್ಧ ನರದೇವ ಪುತ್ರಿಯ ಕಾಂಚನ ಮಾಲೆಯ ಇವ ವಿರಾಜಿತ, ಒಂದು ಬಂಗಾರದ ಮಾಲೆಯನ್ನು ಹಾಕೊಂಡು ಪ್ರಕಾಶವಂತವಾಗಿದ್ದರೆ ವ್ಯಕ್ತಿ ಹೇಗಿರ್ತಾನೆ ಹಾಗಿದ್ದಾರೆ. ಅಂದ್ರೆ ಇಲ್ಲಿ ರಾಮಚಂದ್ರ ದೇವರು ಒಂದು ಬಂಗಾರದ ಕಾಂಚನ ಅಂದ್ರೆ ಬಂಗಾರ, ಮಾಲ ಅಂದ್ರೆ ನೆಕ್ಲೆಸ್ ಸರ ಅಂತ. ಸೊ ಬಂಗಾರದ ಸರ ಅದರಿಂದ ಕೂಡಿಕೊಂಡಿದ್ದಂತೆ, ಅಂದ್ರೆ ಸೀತಾದೇವಿಯನ್ನು ಬಂಗಾರದ ಸರದ ಜೊತೆ ಹೋಲಿಸಿದ್ದಾರೆ, ಕಂಪೇರ್ ಮಾಡಿದ್ದಾರೆ. ಏನ್ರಿ ಸೀತಾದೇವಿ ಲಕ್ಷ್ಮೀ ದೇವಿಯನ್ನು ಬಂಗಾರ ಅಂದ್ರೆ, ಇಲ್ಲಿ ಉದ್ದೇಶ ಇದು ಒಂದು ಕಾವ್ಯವೂ ಆಗಿದೆ, ಇದು ಆಟೋಬಯೋಗ್ರಫಿಯೂ ಹೌದು, ಆಟೋಬಯೋಗ್ರಫಿಯೂ ಹೌದು, ಹನುಮಂತ ದೇವರ ಚರಿತ್ರೆ, ಆ ಹನುಮಂತ ದೇವರ ಚರಿತ್ರದ ಜೊತೆಯಲ್ಲಿ ಇದು ಕಾವ್ಯದ ಲಕ್ಷಣಗಳನ್ನೆಲ್ಲ ಕೂಡಿಕೊಂಡಿದೆ. ಸೊ ಕಾವ್ಯದ ರೀತಿಯಲ್ಲಿ ವಿಷಯವನ್ನು ಹೇಳುವುದು. ಆದ್ದರಿಂದ ಇಲ್ಲಿ ಕಾಂಚನಮಾಲದ ಜೊತೆಯಲ್ಲಿ ಕೂಡಿಕೊಂಡಿರುವಂತಹ ವ್ಯಕ್ತಿಯಂತೆ, ಕಾಂಚನಮಾಲದಂತೆ ಇರುವಂತಹ ಸೀತಾದೇವಿ ಜೊತೆಯಲ್ಲಿ ರಾಮಚಂದ್ರ ಇದ್ದಾರೆ. ವಿರಾಜಿತಂ ಅಂದ್ರೆ ವಿಶೇಷೇನ ರಾಜಿತಂ ಅಂದ್ರೆ ಬಹಳ ಪ್ರಕಾಶವಂತನಾಗಿರುವಂತಹವನು, ಪ್ರಕಾಶಗೊಂಡಿರುವಂತಹ ರಾಮಚಂದ್ರ ಅಂದ್ರೆ ಯಾರಾದ್ರೂ ಒಳ್ಳೆ ಬಂಗಾರ ನೆಕ್ಲೆಸ್ ಹಾಕೊಂಡ್ರೆ ಲುಕ್ಸ್ ಬ್ರೈಟ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸೀತೆ ಜೊತೆಯಲ್ಲಿ ಕೂಡಿಕೊಂಡಿರುವ ರಾಮಚಂದ್ರ ದೇವರು ಒಂದು ಕಾಂಚನ ಮಾಲೆ, ಬಂಗಾರದ ಮಾಲದ ಜೊತೆಯಲ್ಲಿ ಕೂಡಿಕೊಂಡಿರುವಂತೆ ಇದ್ದಾರೆ ಅಂತೇಳಿ. ಅಂದ್ರೆ ಕಂಪ್ಯಾರಿಸನ್ ಯಾಕೆ ಹಾಗೆ ಕಂಪ್ಯಾರಿಸನ್ ಮಾಡಿದ್ದಾರೆ, ಬಂಗಾರದ ಮಾಲದ ಜೊತೆಯಲ್ಲಿ ಸೀತಾದೇವಿಯನ್ನು ಯಾಕೆ ಕಂಪೇರ್ ಮಾಡಿದ್ದಾರೆ ಅಂದ್ರೆ, ಬಂಗಾರವನ್ನು ಬೆಂಕಿಗೆ ಹಾಕಿದ್ರೆ ಸಣ್ಣ ಘಗಧಗ ಪ್ರಕಾಶಮಾನವಾಗುತ್ತೆ. ಹಾಗೆ ವಹಿ ರಾಮಚಂದ್ರ ದೇವರು ಸೀತೆಯನ್ನು ಅಗ್ನಿ ಒಳಗೆ ಪ್ರವೇಶ ಮಾಡು ಅಂತ ಹೇಳಿದ್ದಾರೆ. ಆದ್ದರಿಂದ ಸೀತೆದೇವಿ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾರೆ. ಇದೆಲ್ಲ ರಾಮಚಂದ್ರ ದೇವರು ಅಂದ್ರೆ ಮಾಯಾಸಿತಿ ಇರ್ತಾಳೆ, ಮಾಯಾಸಿತಿಯನ್ನು ಅಗ್ನಿದೇವರ ಹತ್ರ ಕಳಿಸಿದಾಗ ಮತ್ತು ತನ್ನ ಅದು ಒಂದು ನಾಟಕ ಲೋಕದ ರೀತಿಯಲ್ಲಿ ಒಂದು ನಾಟಕ ಆಡಿದಂತೆ ಆಡುವುದು, ತನ್ನ ಸ್ಥಿತಿಯನ್ನು ತಾನು ಮತ್ತುಕೊಳ್ಳುವುದು, ಈ ಕೆಲಸವನ್ನು ರಾಮಚಂದ್ರ ಮಾಡ್ತಾರೆ. ಆದ್ದರಿಂದ ಅದು ಲೋಕ ರೀತಿಯಲ್ಲಿ ಹಾಗಾಯ್ತು, ಹೌದು ಸೀತಾದೇವಿ ಬೆಂಕಿಯಲ್ಲಿ ಪ್ರವೇಶ ಮಾಡಿದ್ದಾರೆ, ಸೀತೆಯನ್ನು ಅಗ್ನಿ ಪ್ರವೇಶ ಮಾಡಂತ ಹೇಳಿದ್ದಾರೆ, ಅಗ್ನಿ ಪರೀಕ್ಷೆ ಮಾಡಿದ್ದಾರೆ.
ಭಗವಂತನಿಗೆ ಎಲ್ಲಾ ಗೊತ್ತಿದೆ, ಅವನಿಗೆ ಯಾವಾಗ ಯಾವ ಪರೀಕ್ಷೆ ಮಾಡಬೇಕಾಗಿಲ್ಲ. ಆದ್ರೂ ಕೂಡ ಲೋಕದಕ್ಕೆ ಆ ಸೀತೆಯ ಘನತೆಯನ್ನು ಲೋಕ ತೋರಿಸಬೇಕಂತ ಹೇಳಿ, ಹೌ ಗ್ರೇಟ್ ಸೀತಾ ಅನ್ನೋದು ಲೋಕಕ್ಕೆ ತೋರಿಸಬೇಕಂತ ಹೇಳಿ. ಆದ್ದರಿಂದ ವಹಿನಿ ಪ್ರವೇಶವನ್ನು ಮಾಡುವುದರ ಮೂಲಕವಾಗಿ, ವಹಿನಿ ಪ್ರವೇಶಾದಿ ಗತಾತ್ಮ ಶುದ್ಧಿ ಅಂದ್ರೆ ವಹಿನಿ ಅಂದ್ರೆ ಬೆಂಕಿ, ಅಗ್ನಿಯಲ್ಲಿ ಪ್ರವೇಶ ಮಾಡುವುದರಿಂದ ಅಧಿಗತ ತಿಳಿಯಲ್ಪಟ್ಟಿರುವಂತಹ ಅಂದ್ರೆ ಲೋಕಕ್ಕೂ ತಿಳಿಯಬೇಕು ಹಾಗಿರುವಂತಹ ಆತ್ಮಶುದ್ಧ ಅಂದ್ರೆ ಸೀತೆ ಪರಿಶುದ್ಧಳಾದವಳು ಅಂತ ರಾಮದೇವರಿಗೆ ಗೊತ್ತು, ಸೀತೆಗೆ ಗೊತ್ತು, ದೇವತೆಗಳಿಗೆ ಗೊತ್ತು, ಜನಸಜ್ಜನರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಆದ್ರೆ ಸಾಮಾನ್ಯ ಭಗವಂತನ ಚಿಂತನೆ ಇಲ್ಲದವರು ಕೂಡ ತೋರಿಸಬೇಕು, ಎಲ್ಲರಿಗೂ ತೋರಿಸಬೇಕಂತ, ಎಲ್ಲರಿಗೂ ತಿಳಿಸಿಕೊಡಬೇಕಂತ ಹೇಳಿ ಲೋಕಕ್ಕೆ ಒಂದು ತಿಳಿಸಿಕೊಡುವುದಕ್ಕಾಗಿ ಹೀಗೆ ಮಾಡಿದ್ದಾರೆ. ಅಧಿಗತ ಆತ್ಮಶುದ್ಧ ಅಂದ್ರೆ ಸೀತೆ ತನ್ನ ಶುಚಿತ್ವವನ್ನು ಲೋಕಕ್ಕೂ ತಿಳಿಸುವಂತೆ ಮಾಡಿದಂತಹ ರಾಮಚಂದ್ರ ದೇವರು. ನರದೇವ ಪುತ್ರಿ, ನರ ಅಂದ್ರೆ ಮನುಷ್ಯರು, ನರದೇವರು ಅಂದ್ರೆ ಮನುಷ್ಯರಿಗೆ ಜನಕರಾದ ನರದೇವ, ಆ ಜನಕರಾದನ ಪುತ್ರಿ ಮಗಳು, ಜನಕರಾದನ ಮಗಳಾದಂತಹ ಸೀತೆ ಜೊತೆಲಿ, ಪುತ್ರಿ ಅಂದ್ರೆ ಸೀತೆಯ ಜೊತೆಲಿ. ಸೊ ಕಾಂಚನ ಮಾಲಯ ಇವ ಸೀತೆ ಜೊತೆಲಿ ಕೂಡಿರುವಂತಹ ರಾಮಚಂದ್ರ ದೇವರು ಬಂಗಾರದ ಸರದಿಂದ, ಚಿನ್ನದ ಸರದಿಂದ ಕೂಡಿದಂತಹ ವ್ಯಕ್ತಿಯಂತೆ ಇದ್ದಾರೆ ಅಂತೆ. ಹಾಗೆ ಪ್ರಕಾಶಮಾನವಾಗಿರುವಂತಹ ಪರಮಂ ಪುಮಾಂಸಂ, ಈ ಪರಮಂ ಪುಮಾಂಸಂ ಅಂತ ಹೇಳುವುದರ ಮೂಲಕವಾಗಿ ರಾಮಚಂದ್ರ ದೇವರ ಚಿಂತನೆ, ಅವನಿಗೆ ಯಾವತ್ತು ಎಲ್ಲ ಮಿಕ್ಕವರ ಜೊತೆ ತರಹ ಅಲ್ಲ ಪರಮಾತ್ಮ, ಅವನೆಲ್ಲವನ್ನು ತಿಳಿದವನು, ಸರ್ವಜ್ಞನಾದವನು. ಪರಮಂ ಪುಮಾಂಸಂ ಸರ್ವೋತ್ತಮನಾದಂತಹ, ಪುಮಾಂಸಂ ಅಂದ್ರೆ ಪುರುಷಂ, ಪುರುಷನಾದಂತಹ ಅಂದ್ರೆ ಪರಮ ಪುರುಷ ಶ್ರೀರಾಮಚಂದ್ರ ದೇವರನ್ನು ಸಮನ್ವಯಾಸೀತ್ ಅನುಸರಿಸಿ ಅಯೋಧ್ಯಕ್ಕೆ ಹೊರಟು ಹೋದರು ಹನುಮಂತ ದೇವರು. ಅಂದ್ರೆ ರಾಮಚಂದ್ರ ದೇವರ ಜೊತೆಲಿ ಆ ಪುಷ್ಪಕ ವಿಮಾನದಲ್ಲಿ ಹತ್ತಿ ತಾನು ಕೂಡ ಹನುಮಂತ ದೇವರು ಅಯೋಧ್ಯಕ್ಕೆ ಪ್ರಯಾಣ ಮಾಡ್ತಾರೆ ಅಂತ ಹೇಳಿ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಅದನ್ನು ವರ್ಣನೆ ಮಾಡಿ ಹೇಳಿದ್ದಾರೆ. ಹೀಗೆ ಹನುಮಂತ ದೇವರು ರಾಮನನ್ನು ಅನುಸರಿಸಿ ಹೋಗಿದಂತಹ ವಿಷಯ. ಇಲ್ಲಿ ಸ್ವಲ್ಪ ವ್ಯಾಕರಣ ವಿಶೇಷಗಳು ನೋಡ್ಬೇಕಂದ್ರೆ, ಅರಿ ಅಂತ ಹೇಳಿದ ಶತ್ರುವು ದಾರಿತಾಹ ಅರಯಃ ಏನ ಸಹ ದಾರಿತಾರಿ. ಸೊ ಇದು ಒಂದು ವಿಧವಾದ ಬಹುರೀಹಿ, ಬಹುರೀ ಸಮಾಸ. ದಾರಿತಾಹ ಅರಯಃ ಏನ ಸಹ, ಯಾರಿಂದಾದರೆ ಶತ್ರುಗಳು ಸಂಹಾರ ಮಾಡಲ್ಪಟ್ಟರೋ ಅವನು ದಾರಿತಾರಿ. ಸೊ ಅದರಿಂದ ದಾರಿತಾಹ ಅರಯಃ ಏನ ಸಹ ದಾರಿತಾರಿ ಅಂತ ಹೇಳಿ. ಅದಾದ ಮೇಲೆ ನರದೇವ ಪುತ್ರಿಯ ಅಂದ್ರೆ ನರದೇವಸ್ಯ ಪುತ್ರಿ, ನರದೇವ ಜನಕ, ಜನಕಸ್ಯ ಪುತ್ರಿ ನರದೇವಸ್ಯ ಪುತ್ರಿ ಅಂತೇಳಿ, ತಯಾ ನರದೇವ ಪುತ್ರಿಯ ಅಂತೇಳಿ, ಆ ಸೀತಾದೇವಿಯಿಂದ ಅಂತೇಳಿ. ಅದು ವಹ್ನಿ ಪ್ರವೇಶಾಧಿಗತ ಅಂತ ಹೇಳಿದಾಗ ವಹ್ನಿ ಪ್ರವೇಶೇನ ಅಧಿಗತ, ವಹ್ನಿ ಪ್ರವೇಶದಿಂದ ತಿಳಿಯಲ್ಪಟ್ಟಂತಹ ಆತ್ಮಶುದ್ಧಿ ಉಳ್ಳವಳು. ಆದ್ದರಿಂದ ವಹ್ನಿ ಪ್ರವೇಶೇನ ಅಧಿಗತ, ವಹ್ನಿ ಪ್ರವೇಶಾಧಿಗತ ಆತ್ಮಶುದ್ಧಿ, ಆತ್ಮನಃ ಶುದ್ಧಿ ಆತ್ಮಶುದ್ಧಿ, ವಹ್ನಿ ಪ್ರವೇಶಾಧಿಗತ ಆತ್ಮಶುದ್ಧಿ ಅಂತೇಳಿ. ಯಸ ವಹ್ನಿ ಪ್ರವೇಶಾಧಿಗತ ಆತ್ಮಶುದ್ಧ ಅಂತೇಳಿ, ಆ ಸೀತಾದೇವಿಯಿಂದ ಕೂಡಿದವನಾಗಿ. ತಯಾ ಕಾಂಚನ, ಕಾಂಚನ ಮಾಲ ಅಂದ್ರೆ ಕಾಂಚನಸ್ಯ ಮಾಲ, ಕಾಂಚನ ಅಂದ್ರೆ ಬಂಗಾರ ಸ್ವರ್ಣ, ಕಾಂಚನಸ್ಯ ಮಾಲ ಕಾಂಚನ ಮಾಲ. ತಯಾ ಅದರ ಜೊತೆಲಿ ಕೂಡಿರುವಂತಹ ಸಮನ್ವಯ ಆಸೀತ್ ಅಂದ್ರೆ ಇದು ಇದು ಯಾ ಪ್ರಾಪಣೆ ಅನ್ನುವ ಧಾತುವಿನಿಂದ ಬಂದದ್ದು. ಸೊ ಅಕರ್ಮಕ ಸಮನ್ವಯ ಆಸೀತ್ ಸಮ್ಯಕ್ ಅನ್ನು ಯಾ ಆಸೀತ್. ಸೊ ಇದರಲ್ಲಿ ಸಮ್ ಅನು ಯಾ ಆಸೀತ್ ಅನ್ನುವ ಇಷ್ಟು ಶಬ್ದಗಳಿದೆ ಸಮನ್ವಯ ಆಸೀತ್. ಈ ವಿಧವಾಗಿ ಭಗವಂತನ ಶ್ರೀರಾಮಚಂದ್ರನ ಜೊತೆಲಿ ಹನುಮಂತ ದೇವರು ಅಯೋಧ್ಯಕ್ಕೆ ಹೊರಟು ಹೋದರು ಅನ್ನುವ ವಿಷಯವನ್ನು ಅಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ 21ನೇ ಪದ್ಯದಷ್ಟು ಓದ್ತೀನಿ, ಅರ್ಥ ಬೇಕನ್ನ ಕ್ಲಾಸ್ ನೋಡೋಣ. ಇದು ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜ ನೇತ್ರಂ ಗದರಾಜಯಾತ್ರಂ ವಪುರ್ಜಗನ್ಮಂಗಳ ಮೇಷದೃಭ್ಯಾಂ ಚಿರಾದ ಅಯೋಧ್ಯಾಧಿಪತೇ ಶಿಶೇರೇ ಅನ್ನುವುದು 21ನೇ ಪದ್ಯ. ಅದು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ. ಶಿಕ್ಷಣ ಮತ್ತು ಕಾಯನವಾದ ಮನಸ್ಸಿರುವ ಅಭ್ಯಾತ್ಮನ ವಾಹನ ಸ್ವಭಾವ ಕರೋಮೀತಿ ಸಕಂ ಪರಮೈ ನಾರಾಯಣಾಯ ಸಂಗ್ರಾಮಿ ಶಿಕ್ಷಣ ಆಗಿರುವಂಥದ್ದು.